ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ಆತ್ಮೀಯ ಕೇಳುಗರೆ, ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಡಾಕ್ಟರ್ ಕುಮಾರ್ ಕೆ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಲಲಿತಕಲಾ ಕಾಲೇಜು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. ಇವರು ನಮ್ಮ ಜೊತೆ ನಮ್ಮ ರೇಡಿಯೋ ಮಾನಸ 89.6 FM ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್ ಕುಮಾರ್ ಕೇರವರ ಕಿರುಪರಿಚಯ ನಮ್ಮ ಎಲ್ಲ ರೇಡಿಯೋ ಮಾನಸ ಕೇಳುಗರಿಗಾಗಿ. ಇವರು ಜೂನ್ 19, 1963 ಜನಿಸಿದರು. 1989 ಮೈಸೂರು ವಿಶ್ವವಿದ್ಯಾನಿಲಯದ ಲಲಿತಕಲಾ ಕಾಲೇಜಿನ ನೃತ್ಯ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಪ್ರಸ್ತುತ ನೃತ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 1989 ಮೈಸೂರಿನಲ್ಲಿ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ನ ಸ್ಥಾಪಕ ಮತ್ತು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಇದುವರೆಗೆ 26 ವಿದ್ಯಾರ್ಥಿಗಳು ಸಂಸ್ಥೆಯ ಮೂಲಕ ನೃತ್ಯ ಕ್ಷೇತ್ರಕ್ಕೆ ರಂಗ ಪ್ರವೇಶ ಮಾಡಿದ್ದಾರೆ. ಇವರು ಹಲವಾರು ಪರೀಕ್ಷಾ ಮಂಡಳಿ ಮತ್ತು ಅಧ್ಯಯನ ಮಂಡಳಿ ಸಭೆಗಳ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ ಮತ್ತು ಇವರು ಪರೀಕ್ಷೆ ಮತ್ತು ಮೌಲ್ಯಮಾಪನ ಕಾರ್ಯಗಳ ಕಾರ್ಯನಿರ್ವಹಣೆ ಮಾಡಿರುತ್ತಾರೆ. ಇಂತಹ ಮಹನೀಯರು ಇಂದು ನಮ್ಮ ರೇಡಿಯೋ ಮಾನಸದಲ್ಲಿ ನಮ್ಮ ಜೊತೆ ಇರುವುದು ನಮ್ಮೆಲ್ಲರ ಸೌಭಾಗ್ಯ. ಇವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
ಧನ್ಯವಾದಗಳು. ರೇಡಿಯೋ ಮಾನಸ 89.6 ಈ ಒಂದು ವಾಹಿನಿಯಲ್ಲಿ ನಾನು ಇಂದು ಭಾರತೀಯ ನೃತ್ಯ, ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಕೆಲವು ವಿಷಯವನ್ನು ತಮ್ಮಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಬಂದಿದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ನನ್ನ ನಮಸ್ಕಾರವನ್ನು ತಿಳಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಲವಾರು ಸಾಂಸ್ಕೃತಿಕ ಕಲೆಗಳು ಮಿಳಿತಗೊಂಡಿವೆ. ಇಲ್ಲಿ ನಾವು ಪ್ರದರ್ಶನ ಕಲೆಯಲ್ಲಿ ಬರುವಂತಹ ಹಲವಾರು ವಿಭಾಗಗಳನ್ನು ನಾವಿಲ್ಲಿ ನೋಡಬಹುದು. ಈ ಹಲವಾರು ವಿಭಾಗಗಳಲ್ಲಿ ಶಾಸ್ತ್ರೀಯ ಗಾಯನ, ಶಾಸ್ತ್ರೀಯ ವಾದ್ಯಗಳು, ಶಾಸ್ತ್ರೀಯ ನೃತ್ಯಗಳು, ಹೀಗೆ ಹಲವಾರು ವಿಭಾಗಗಳನ್ನು ನೋಡ್ತಾ ಬಂದಿದ್ದೇವೆ. ಶಾಸ್ತ್ರೀಯ ನೃತ್ಯ ವಿಷಯವನ್ನು ತೆಗೆದುಕೊಂಡಾಗ ಇದು ವೇದ ಕಾಲದಲ್ಲಿ ತನ್ನ ಹುಟ್ಟನ್ನು ಪಡೆದುಕೊಂಡಂತಹ ಒಂದು ವಿಶಿಷ್ಟವಾದ ಕಲಾ ಪ್ರಕಾರ ಎಂದು ನಮಗೆ ಹಲವಾರು ಗ್ರಂಥಗಳ ಮುಖಾಂತರ ತಿಳಿದು ಬರುತ್ತದೆ. ಮತ್ತು ಇದು ಗುರು ಮುಖಾಂತರ ಕಲಿಯುವಂತಹ ಬಹಳ ವಿಶಿಷ್ಟವಾಗಿರುವಂತಹ ಒಂದು ಪ್ರಕಾರವಾಗಿದ್ದು, ಈ ನೃತ್ಯವನ್ನು ಕಲಿಯುವುದರ ಮುಖಾಂತರ ನಮ್ಮ ಸನಾತನ ಧರ್ಮದ ಭಾರತೀಯ ಸಂಸ್ಕೃತಿಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳುವಂತಹ ಸೌಭಾಗ್ಯ ನಮ್ಮದಾಗುತ್ತದೆ. ನಮ್ಮ ಭಾಗವತ, ಪುರಾಣ ಮತ್ತು ಹಲವಾರು ಕಥೆಗಳನ್ನು ಮತ್ತು ನಮ್ಮ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ನೃತ್ಯಗಳ ಒಂದು ಸ್ಥಾನಮಾನ ಹೇಗೆ ನಮ್ಮ ಜೀವನದ ಪ್ರತಿನಿತ್ಯದ ನಾಡಿಮಿಡಿತಗಳಲ್ಲಿ ಹೇಗೆ ಬೆಸೆದು ಹೋಗಿದೆ ಎಂಬುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಿಕೊಳ್ಳಬಹುದು. ಈ ವೇದಗಳಿಂದ ಸೃಷ್ಟಿಯಾದಂತಹ ಈ ನೃತ್ಯದ ಒಂದು ಚಿಕ್ಕ ಒಂದು ವಿವರವನ್ನು ಈ ವಾಹಿನಿಯ ಮುಖಾಂತರ ತಮ್ಮಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ನಮಗೆ ಸರ್ವಸಾಧಾರಣವಾಗಿ ಈ ನಾಟ್ಯ ಎಂಬ ಈ ವಿಷಯವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ನಮಗೆ ಮಹತ್ತರವಾಗಿ ದೊರಕುವಂತಹ ಹಲವಾರು ಗ್ರಂಥಗಳ ಪೈಕಿಯಲ್ಲಿ ಪ್ರಮುಖವಾಗಿ ನಮಗೆ ಕಂಡುಬರುವಂತಹ ಒಂದು ಗ್ರಂಥ ಎಂದರೆ ನಾಟ್ಯಶಾಸ್ತ್ರ. ಈ ನಾಟ್ಯಶಾಸ್ತ್ರದ ಕರ್ತೃ ಭರತಮುನಿ ಎಂಬ ವಿಷಯವನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಆದರೆ ಈ ಒಂದು ಕಥೆಯ ಹಂದರವನ್ನು ಮತ್ತು ಹಿನ್ನೆಲೆಯನ್ನು ನಾವು ತಿಳಿದುಕೊಂಡಾಗ ಇಲ್ಲಿ ಕೆಲವು ಜಿಜ್ಞಾಸೆಗಳು ಉಂಟು ಮಾಡುತ್ತದೆ. ಹಾಗಾಗಿ ಈ ನಾನು ಅದರ ಬಗ್ಗೆ ಹೆಚ್ಚನ್ನು ಮಾತನಾಡುವುದನ್ನು ನಿಲ್ಲಿಸಿ ನಾನು ಈ ಒಂದು ನಾಟ್ಯದ ಉಗಮ ಹೇಗಾಯಿತು ಎನ್ನುವುದರ ಬಗ್ಗೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿವರಿಸೋದಕ್ಕೆ ಇಚ್ಛೆಪಡ್ತೇನೆ. ನಮ್ಮಲ್ಲಿ ನಾಲ್ಕು ಯುಗಗಳು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಗೊತ್ತಿರುವಂತಹ ಯುಗಗಳು, ಕೃತಕ ಯುಗ ಅಥವಾ ಸತ್ಯಯುಗ ಮತ್ತು ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ ನಾಲ್ಕು ಯುಗಗಳು ಪ್ರಾರಂಭವಾದಂತಹ ಸತ್ಯಯುಗ ಮತ್ತು ಕೃತಕ ಯುಗ ಎಂದು ಏನು ಹೇಳುತ್ತೇವೆ, ಈ ಯುಗ ಅಂತ್ಯವಾಗುವ ಸಮಯದಲ್ಲಿದ್ದು ತ್ರೇತಾಯುಗ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಒಂದು ಕತೆ ನಡೆಯುತ್ತದೆ. ಅದೇನೆಂದರೆ ದೇವದಾನವರಲ್ಲಿ ಸತತವಾಗಿ ಯುದ್ಧಗಳು ನಡೆದ ಕಾರಣ ಈ ದೇವತೆಗಳು ಯುದ್ಧದಿಂದ ಬೇಸರಗೊಂಡು ಮತ್ತು ವಿಶ್ರಾಂತಿಯಿಲ್ಲದೆ ಅವರ ಮನಸ್ಸು ವಿಚಲಿತವಾಗಿ ಅಲ್ಲೋಲಕಲ್ಲೋಲವಾಗಿದ್ದಾಗ ಅವರಿಗೆ ಒಂದು ಮನರಂಜನಾ ಪ್ರಕಾರ ಬೇಕಾಗಿರುತ್ತದೆ. ಈ ಮನರಂಜನಾ ಪ್ರಕಾರದಲ್ಲಿ ಅವರಿಗೆ ವಿಶಿಷ್ಟವಾಗಿ ಕೇವಲ ಮನರಂಜನೆಯಲ್ಲದೆ ಈ ಮನರಂಜನೆಯ ಮುಖಾಂತರ ಅವರಿಗೆ ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ದೊರಕುವಂತಹ ಒಂದು ಮಹತ್ತರವಾದಂತಹ ಒಂದು ಮನರಂಜನಾ ಒಂದು ವಿಭಾಗ ಅವರಿಗೆ ಬೇಕಾಗಿರುತ್ತದೆ. ಆದ ಕಾರಣ ದೇವತೆಗಳೆಲ್ಲರೂ ಕೂಡಿ ಇದನ್ನು ಯಾರಲ್ಲಿ ನಾವು ಅರಿಕೆ ಮಾಡಿಕೊಳ್ಬೇಕು ಅಂತ ಒಂದು ಅವರಲ್ಲೇ ಮಾತುಗಳು ನಡೆದಾಗ ಎಲ್ಲ ಈ ಲೋಕಕ್ಕೆ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮನಲ್ಲಿ ಹೋದರೆ ನಮಗೆ ಇದರ ಬಗ್ಗೆ ಮಾಹಿತಿ ದೊರಕಬಹುದೆಂಬ ವಿಶ್ವಾಸದಿಂದ ಎಲ್ಲ ದೇವತೆಗಳು ಒಡಗೂಡಿ ಬ್ರಹ್ಮದೇವರಲ್ಲಿ ಹೋಗುತ್ತಾರೆ. ಬ್ರಹ್ಮದೇವರಲ್ಲಿ ಹೋದಾಗ ಬ್ರಹ್ಮದೇವರು ಇವರನ್ನು ಆಹ್ವಾನಿಸಿ ಏನು ದೇವತೆಗಳೆಲ್ಲ ಒಗ್ಗೂಡಿ ಬಂದಿರುವ ಕಾರಣವೇನು ಎಂದು ವಿಚಾರಿಸಿದಾಗ ದೇವತೆಗಳೆಲ್ಲರೂ ಬ್ರಹ್ಮನಲ್ಲಿ ಅರಿಕೆ ಮಾಡಿಕೊಳ್ತಾರೆ. ದಾನವರೊಡನೆ ಸತತವಾಗಿ ಯುದ್ಧ ಮಾಡಿ ನಮ್ಮ ತನುಮನ ಎಲ್ಲವೂ ವಿಶ್ರಾಂತಿ ಇಲ್ಲದೆ ಕುಂದಿದೆ. ಇದಕ್ಕೆ ನಮಗೆ ಇವಾಗ ನಮ್ಮ ಈ ಒಂದು ಸಮಯದಲ್ಲಿ ನಮಗೆ ವಿಶ್ರಾಂತಿ ಅಗತ್ಯವಾಗಿದ್ದು ಈ ವಿಶ್ರಾಂತಿಯನ್ನು ಪಡೆಯುವಾಗ ನಮಗೆ ಜ್ಞಾನವನ್ನು ಪಡೆದುಕೊಳ್ಳುವಂಥ ಒಂದು ಮನರಂಜನಾತ್ಮಕವಾಗಿರುವ ಒಂದು ವಿಭಾಗವನ್ನು ನೀನು ದಯಪಾಲಿಸಬೇಕು ಎಂದು ಬ್ರಹ್ಮನಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಇದನ್ನು ತಿಳಿದುಕೊಂಡ ಬ್ರಹ್ಮ ಸ್ವಲ್ಪ ಸಮಯಾವಕಾಶವನ್ನು ಕೊಡಬೇಕು ಅಂತ ದೇವತೆಗಳಲ್ಲಿ ಕೇಳಿಕೊಂಡು ನೀವು ಮತ್ತೊಮ್ಮೆ ಹೋಗಿ ಬನ್ನಿ ಎಂದು ಕಳುಹಿಸುತ್ತಾನೆ. ನಂತರ ಬ್ರಹ್ಮದೇವನು ನಮಗೆ ತಿಳಿದಿರುವ ಹಾಗೆ ಬಹಳ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಮುಖ ವಿದ್ಯೆಯ ಒಂದು ಸಾಧನವಾಗಿರುವಂತಹ ಪ್ರಮುಖವಾಗಿರುವಂಥ ನಾಲ್ಕು ವೇದಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಈ ವೇದಗಳಿಂದ ನಾಲ್ಕು ಅಂಶಗಳನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನಂತರ ಐದನೆಯ ವೇದವಾದಂತಹ ನಾಟ್ಯವೇದವನ್ನು ಸೃಷ್ಟಿಸುತ್ತಾನೆ. ಇದರಲ್ಲಿ ನಂದಿಕೇಶ್ವರನ ಅಭಿನಯ ದರ್ಪಣದಲ್ಲಿ ವಿವರಿಸಿರುವ ಹಾಗೆ ಋಗ್ಯಜುರ್ ಸಾಮವೇದೇಭ್ಯೋ ವೇದಾಚ್ಯ ಅಥರ್ವಣ ಕ್ರಮಾತ್ ವಾದ್ಯಂ ಚ ಅಭಿನಯ ಗೀತಂ ರಸಾನ್ ಸಂಗೃಹ್ಯ ಪದ್ಮಭೂ ಎಂದು ನಂದಿಕೇಶ್ವರನ ತನ್ನ ಅಭಿನಯ ದರ್ಪಣ ಗ್ರಂಥದಲ್ಲಿ ಈ ಒಂದು ಶ್ಲೋಕವನ್ನು ಹೇಳುತ್ತಾನೆ. ಇದರ ಅರ್ಥ ಏನೆಂದರೆ ಋಗ್ವೇದದಿಂದ ವಾದ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಸಂಗೀತ ಅಥವಾ ಗೀತವನ್ನು, ಅಥರ್ವಣ ವೇದದಿಂದ ರಸ, ಈ ನಾಲ್ಕು ಮುಖ್ಯ ಅಂಶಗಳನ್ನು ತೆಗೆದುಕೊಂಡು ಐದನೇ ವೇದವನ್ನು ಸೃಷ್ಟಿ ಮಾಡಿದ್ದಾನೆ ಎಂದು. ಈ ಐದನೆಯ ವೇದವನ್ನು ಪಂಚಮ ವೇದವೆಂದೂ ಕರೆಯುತ್ತಾರೆ, ಹಾಗೆ ನಾಟ್ಯ ವೇದವೆಂದು ಕೂಡ ಕರೆಯುತ್ತಾರೆ. ಈ ಸೃಷ್ಟಿ ಮಾಡಿದಂತಹ ನಾಟ್ಯ ವೇದವನ್ನು ದೇವತೆಗಳು ಬ್ರಹ್ಮನಲ್ಲಿ ಬಂದಾಗ ಬ್ರಹ್ಮನು ಇದನ್ನು ಅವರಿಗೆ ಕೊಡುತ್ತಾನೆ. ಕೊಟ್ಟು ಈ ಒಂದು ಮನರಂಜನಾತ್ಮಕ ಪ್ರಕಾರವನ್ನು ತಾವು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಎಂದು ಕೇಳಿದಾಗ ಇದನ್ನು ಅರಿತ ದೇವತೆಗಳು ಇದು ವೇದಗಳಿಂದ ಉದ್ಭವಿಸಿರುವಂತಹ ಬಹಳ ಕಠಿಣತರವಾಗಿರುವಂತಹ ವಿಷಯವಾಗಿರುವುದರಿಂದ ಇದರಲ್ಲಿ ನಮ್ಮ ಒಂದು ಕಲಿಕೆಯ ಒಂದು ಮತ್ತು ಕಲಿಯುವ ಒಂದು ಏನು ಪ್ರಯತ್ನ ಇದೆ ಇದು ಸ್ವಲ್ಪ ಕಠಿಣವಾಗಬಹುದು ಬ್ರಹ್ಮದೇವ, ಹಾಗಾಗಿ ಇದನ್ನು ನಮಗೆ ತಲುಪಿಸುವಲು ಬಹಳ ಸೂಕ್ತವಾಗಿರುವಂಥ ಯಾರಾದರೂ ಒಬ್ಬರಿಗೆ ಇದನ್ನು ದಯಪಾಲಿಸಿ ಅವರ ಮುಖಾಂತರ ಈ ಒಂದು ಮನರಂಜನಾತ್ಮಕ ಪ್ರಕಾರವನ್ನು ನಮಗೆ ದಯಪಾಲಿಸಬೇಕು ಎಂದು ಬ್ರಹ್ಮನಲ್ಲಿ ಕೇಳಿಕೊಳ್ತಾರೆ. ಇದನ್ನು ಮನಗಂಡ ಬ್ರಹ್ಮ ಆಗಲಿ ಎಂದು ಭರತ ಮುನಿಗೆ ಈ ಒಂದು ನಾಟ್ಯವೇದವನ್ನು ದಯಪಾಲಿಸುತ್ತಾನೆ. ನಾಟ್ಯವೇದವನ್ನು ಪಡೆದುಕೊಂಡ ಭರತ ಮುನಿ ತನ್ನ 100 ಮಕ್ಕಳು ಅಥವಾ ಶಿಷ್ಯರಿಗೆ ಈ ಒಂದು ನಾಟ್ಯ ಏನು ಬ್ರಹ್ಮನು ಸೃಷ್ಟಿ ಮಾಡಿದಂಥ ಪಂಚಮ ವೇದ ಅಥವಾ ನಾಟ್ಯ ವೇದವನ್ನು ಹೇಳಿಕೊಡುತ್ತಾನೆ. ಹೇಳಿಕೊಟ್ಟ ನಂತರ ಇದಕ್ಕೆ ದೇವತೆಗಳನ್ನು ಆಹ್ವಾನಿಸಿ ದೇವತೆಗಳ ಸಮ್ಮುಖದಲ್ಲಿ ಈ ಒಂದು ಪ್ರಕಾರವನ್ನು ಪ್ರಚಾರಪಡಿಸಬೇಕೆಂದು ಅಥವಾ ಪ್ರಸ್ತುತಪಡಿಸಬೇಕೆಂದು ಮನವರಿಕೆ ಮಾಡಿಕೊಂಡು ಈ ಒಂದು ಮನರಂಜನೆಗೆ ಅಂದಿನ ಒಂದು ಕಥೆಯನ್ನು ಅಮೃತ ಮಂಥನ ಅಮೃತವನ್ನು ಪಡೆಯೋದಕ್ಕೋಸ್ಕರ ಮಂದರ ಪರ್ವತವನ್ನು ಸ್ಥಾಪಿಸಿ ದೇವದಾನವರು ಆದಿಶೇಷನನ್ನು ಸುತ್ತಿ ಅಮೃತವನ್ನು ಪಡೆದ ಒಂದು ಕಥೆಯನ್ನು ಸುಂದರವಾಗಿ ತನ್ನ 100 ಮಕ್ಕಳಿಗೆ ಬೋಧಿಸಿ ಇದನ್ನು ಅಂದಿನ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡಲು ನಿರ್ಧರಿಸಿ ಈ ಕಥೆಯನ್ನು ಪ್ರಸ್ತುತಪಡಿಸಲು ನಿರ್ಧರಿಸುತ್ತಾನೆ. ನಿರ್ಧರಿಸಿದ ಗಳಿಗೆಯಂತೆ ಎಲ್ಲ ತ್ರಿಮೂರ್ತಿಗಳು ಮತ್ತು ಪಾರ್ವತಿ ಲಕ್ಷ್ಮೀ ಸರಸ್ವತಿ ಗಣಪತಿ ಸುಬ್ರಹ್ಮಣ್ಯ ಸಮೇತರಾಗಿ ಮತ್ತು ಎಲ್ಲ ದೇವತೆಗಳನ್ನು ಆಹ್ವಾನಿಸಿ ಅಂದಿನ ಕಾರ್ಯಕ್ರಮದಲ್ಲಿ ಈ ಅಮೃತ ಮಂಥನ ಎಂಬ ಕಥೆಯನ್ನು ಪ್ರಸ್ತುತಪಡಿಸಲು ನಿರ್ಧರಿಸುತ್ತಾನೆ ಭರತಮುನಿ. ದೇವತೆಗಳೆಲ್ಲ ಸೇರಿ ಈ ನೃತ್ಯ ನಾಟಕವನ್ನು ವೀಕ್ಷಿಸುವಾಗ ಶಿವ ಮತ್ತು ಪಾರ್ವತಿಯರು ಕೂಡ ಇದನ್ನು ವೀಕ್ಷಿಸಿದ ನಂತರ ಅವರಿಗೆ ಕೆಲವು ವಿಷಯಗಳು ಇಲ್ಲಿ ಬಿಟ್ಟು ಹೋಗಿರುವ ವಿಷಯವು ಗಮನದಲ್ಲಿ ಬಂದಾಗ ಅವರು ಭರತನನ್ನು ಕರೆದು ಇಲ್ಲಿ ಲಾಸ್ಯ ಮತ್ತು ತಾಂಡವ ಎರಡು ಅಂಶಗಳ ಒಂದು ಕೊರತೆ ಕಂಡು ಬರುತ್ತಿರುವುದರಿಂದ ಇದನ್ನು ತಾನು ಅಳವಡಿಸಬೇಕೆಂದು ಹೇಳುತ್ತಾರೆ. ಆಗ ಶಿವನ ಗಣಗಳಲ್ಲಿ ಒಬ್ಬನಾದಂತಹ ತಂಡುವನ್ನು ಕರೆದು ತಂಡು ಈ ತಾಂಡವವನ್ನು ನೀನು ಭರತಮುನಿಗೆ ಬೋಧಿಸು ಎಂದು ಆಜ್ಞೆ ಮಾಡುತ್ತಾನೆ. ಆ ಪ್ರಕಾರ ತಂಡುವು ಭರತಮುನಿಗೆ ಈ ತಾಂಡವ ಎಂಬ ವಿದ್ಯೆಯನ್ನು ಭರತಮುನಿಗೆ ಹೇಳಿಕೊಡುತ್ತಾನೆ. ಇಲ್ಲಿ ತಾಂಡವ ಎಂದರೆ ಉದ್ದತಂ ತಾಂಡವಂ ವಿಧು ಅಂತ ಹೇಳ್ತಾರೆ. ಅಂದರೆ ಶಕ್ತಿಪೂರ್ವಕವಾಗಿ ಅಂದರೆ ಫೋರ್ಸಬಲ್ ಆಗಿ ಮಾಡುವಂಥ ಚಲನೆಗಳು ಯಾವುದು ಬರ್ತಾವೋ ಇಂತಹ ಒಂದು ನೃತ್ಯ ಪ್ರಕಾರಕ್ಕೆ ತಾಂಡವ ಎಂದು ಕರೆಯುತ್ತಾರೆ. ಈ ನೃತ್ಯ ಪ್ರಕಾರವನ್ನು ತಂಡವು ಭರತಮುನಿಗೆ ಹೇಳಿಕೊಡುತ್ತಾನೆ. ನಂತರ ಬಾಣಾಸುರನ ಮಗಳಾದ ಉಷೆ ಅವಳು ಪಾರ್ವತಿಯ ಬಹಳ ಪಾರ್ವತೀದೇವಿಯ ಶಿಷ್ಯೆ ಮತ್ತು ಭಕ್ತಳು. ಅವಳು ಪಾರ್ವತಿಯ ಬೋಧನೆಯಂತೆ ಈ ಲಾಸ್ಯವನ್ನು ಭರತಮುನಿಗೆ ಹೇಳಿಕೊಡುವ ಪ್ರಯತ್ನವನ್ನು ಮಾಡುತ್ತಾಳೆ. ಲಾಸ್ಯ ಎಂದರೆ ಸುಕುಮಾರಂತೂ ತಲ್ಲಾಸ್ಯಂ, ಅಂದರೆ ಯಾವುದು ಸುಕುಮಾರವಾಗಿ ಲಲಿತವಾಗಿ ನರ್ತಿಸಲ್ಪಡುವುದೋ ಅಂತಹ ಅಂಗಾಂಗಗಳ ಪ್ರದರ್ಶನಗಳನ್ನು ಲಾಸ್ಯ ಎಂದು ನಮ್ಮಲ್ಲಿ ಪರಿಗಣಿಸುತ್ತೇವೆ. ಹಾಗಾಗಿ ಈ ಲಾಸ್ಯವನ್ನು ಬಾಣಾಸುರನ ಮಗಳಾದ ಉಷೆ ಇದನ್ನು ಭರತಮುನಿಗೆ ಹೇಳಿಕೊಡ್ತಾಳೆ. ಹೀಗೆ ಲಾಸ್ಯ ಮತ್ತು ತಾಂಡವ ಇವೆರಡನ್ನು ಭರತಮುನಿ ಈ ತಂಡು ಮತ್ತು ಬಾಣಾಸುರನ ಮಗಳಾದ ಉಷೆಯಿಂದ ಕಲಿಯುತ್ತಾನೆ. ತದನಂತರ ಈ ನೃತ್ಯ ಪ್ರಕಾರದಲ್ಲಿ ಬರುವಂತಹ ವೃತ್ತಿಗಳು, ಆ ವೃತ್ತಿಗಳಲ್ಲಿ ಒಂದಾದಂತಹ ಕೈಶಿಕಿ ವೃತ್ತಿ, ಈ ಕೈಶಿಕಿ ವೃತ್ತಿಯು ಶೃಂಗಾರಾತ್ಮಕವಾಗಿರುವಂತಹದ್ದು, ಅಂದರೆ ಇದು ಪ್ರೀತಿ ಪ್ರೇಮ ಪ್ರಣಯಗಳಿಗೆ ಸಂಬಂಧಪಟ್ಟಂತಹ ವಿಷಯವಾಗಿರುವುದರಿಂದ ಇಂತಹ ವಿಷಯಗಳನ್ನು ಗಂಡು ಮಕ್ಕಳಿಗೆ ಬೋಧಿಸುವುದು ಕಠಿಣ ಸ್ವಲ್ಪ ಕಷ್ಟವಾಗುವುದೆಂದು ಭರತಮುನಿಯು ಬ್ರಹ್ಮನಲ್ಲಿ ಅರಿಕೆ ಮಾಡಿಕೊಳ್ಳುತ್ತಾನೆ. ಇದನ್ನು ಮನಗಂಡ ಬ್ರಹ್ಮನು ಆಗಲಿ ಎಂದು 24 ಅಪ್ಸರೆಯರನ್ನು ಸೃಷ್ಟಿಸಿ ಭರತಮುನಿಗೆ ದಯಪಾಲಿಸುತ್ತಾನೆ. ನಂತರ ಭರತಮುನಿಯು ಈ ಶೃಂಗಾರ ಕೈಶಿಕಿ ವೃತ್ತಿಯನ್ನು, ಶೃಂಗಾರ ಪ್ರಧಾನವಾಗಿರುವಂಥ ಕೈಶಿಕಿ ವೃತ್ತಿಯನ್ನು ತನ್ನ 100 ಮಕ್ಕಳಿಗೆ, ಬ್ರಹ್ಮನು ದಯಪಾಲಿಸಿದಂತಹ 24 ಅಪ್ಸರಿಯರಿಗೆ ಇದನ್ನು ಹೇಳಿಕೊಡುತ್ತಾನೆ. ಹೇಳಿಕೊಟ್ಟು ನರ್ತನವನ್ನು ಪ್ರದರ್ಶಿಸುವಾಗ ಈ ಅಮೃತ ಮಂಥನದ ಕಥೆಯ ಹಿನ್ನೆಲೆಯನ್ನು ಸರಿಯಾಗಿ ತಿಳಿಯದ ದಾನವರು ಅಂದಿನ ನೃತ್ಯ ನಾಟಕವನ್ನು ನೋಡಿದ ನಂತರ ಮನಗಂಡು ತಮಗೆ ಅಮೃತವನ್ನು ಕೊಡುವಲ್ಲಿ ದೇವತೆ ಮೋಸವೆಸಗಿರುವ ಸಂಗತಿ ತಿಳಿದು ಬಂದು ಅವರು ಆ ದಿನದ ಕಾರ್ಯಕ್ರಮವನ್ನು ಧ್ವಂಸ ಮಾಡಲು ಪ್ರಯತ್ನಿಸುತ್ತಾರೆ. ನಮಗೆ ಆಗಿರುವ ಅನ್ಯಾಯದ ಬಗ್ಗೆ ಸಿಟ್ಟುಗೊಂಡ, ಕ್ರೋಧಗೊಂಡ ದಾನವರು ಅಂದಿನ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನಿಸಿದಾಗ ಇಂದ್ರ ದೇವತೆಗಳ ಒಡೆಯನಾದಂತಹ ಇಂದ್ರನು ತನ್ನ ಶಕ್ತಿ ಆಯುಧವಾಗಿರುವಂತಹ ಜರ್ಜರ ಪ್ರಯೋಗದಿಂದ ಈ ದಾನವರನ್ನು ತನ್ನ ಒಂದು ಹತೋಟಿಗೆ ತಂದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ನಂತರ ಅವರು ಅಷ್ಟಕ್ಕೆ ಸುಮ್ಮನೆ ಕೂರುವುದಿಲ್ಲ, ಏಕೆಂದರೆ ಇದು ಪದೇ ಪದೇ ಮತ್ತೆ ನೃತ್ಯ ನಾಟಕಗಳಾಗಲಿ ಕಾರ್ಯಕ್ರಮಗಳು ಆಗುವಾಗ ಇಂಥ ತೊಂದರೆಗಳು ಯಾವ ದಾನವರಿಂದ ಆಗಲಿ ಅಥವಾ ಕೆಟ್ಟ ಒಂದು ಜನರಿಂದ ಆಗಲಿ ಈ ಥರದ್ದು ಒಂದು ಅಡೆತಡೆಗಳು ಬಾರದಂತೆ ಬ್ರಹ್ಮನಲ್ಲಿ ಅರಿಕೆ ಮಾಡಿಕೊಳ್ತಾರೆ. ನಮಗೆ ಇದಕ್ಕೆ ವಿಶಿಷ್ಟ ಪ್ರಕಾರವಾಗಿರುವಂತಹ ಯಾವುದಾದರೂ ಕೆಲವು ಸುಸಜ್ಜಿತವಾಗಿರುವಂತಹ ರಕ್ಷಣಾತ್ಮಕವಾಗಿರುವಂತಹ ಒಂದು ವೇದಿಕೆಯನ್ನು ಸೃಷ್ಟಿಸಿಕೊಡು ಎಂದು ಬ್ರಹ್ಮನಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಆಗ ದೇವತೆಗಳ ಆಚಾರ್ಯರಾಗಿರುವಂತಹ ವಿಶ್ವಕರ್ಮನನ್ನು ಬ್ರಹ್ಮದೇವನು ಸ್ಮರಿಸಿಕೊಳ್ಳುತ್ತಾನೆ. ವಿಶ್ವಕರ್ಮನನ್ನು ಕರೆಯಿಸಿ, ನೋಡಪ್ಪ, ಈಗ ದೇವತೆಗಳು ಮುಂದಿನ ದಿನಗಳಲ್ಲಿ ಅವರು ತಮ್ಮ ಈ ನೃತ್ಯ ಕಾರ್ಯಕ್ರಮಗಳಾಗಲಿ ಮನರಂಜನಾತ್ಮಕವಾಗಿರುವಂಥ ಕಾರ್ಯಕ್ರಮಗಳನ್ನಾಗಲಿ ಅವರು ಮಾಡುವಾಗ ಅವರಿಗೆ ಹೊಂದುವಂತಹ ವಿಶಿಷ್ಟಾತ್ಮಕವಾಗಿರುವಂತಹ ರಂಗಮಂದಿರಗಳನ್ನು ನಿರ್ಮಿಸಿಕೊಡಬೇಕೆಂದು ಅರಿಕೆ ಮಾಡಿಕೊಳ್ತಾನೆ. ಆಗ ವಿಶ್ವಕರ್ಮನು 3 ವಿಶಿಷ್ಟ ಪ್ರಕಾರದಂತಹ ರಂಗಮಂದಿರಗಳನ್ನು ನಿರ್ಮಿಸುತ್ತಾನೆ. ಅದರಲ್ಲಿ ತ್ರಿಕೋನಾಕಾರ, ಆಯತಾಕಾರ ಮತ್ತು ಚೌಕಾಕಾರ, ಹೀಗೆ 3 ವಿಧವಾದಂತಹ ರಂಗಮಂದಿರಗಳನ್ನು ಸೃಷ್ಟಿಸಿಕೊಡುತ್ತಾನೆ. ಈ ರಂಗಮಂದಿರಗಳು ಸೃಷ್ಟಿಯಾದ ನಂತರ ಬ್ರಹ್ಮನು ಕೆಟ್ಟ ಜಂತುಗಳಿಂದ ರಕ್ಷಣೆ ಪಡೆಯುವಗೋಸ್ಕರ ತಾನು ರಂಗಮಂದಿರದ ಮಧ್ಯದಲ್ಲಿ ಸ್ಥಿತನಾಗುತ್ತಾನೆ. ನಂತರ 8 ದಿಕ್ಕುಗಳಿಗೂ ಅಷ್ಟ ದಿಕ್ಪಾಲಕರನ್ನು ನೇಮಿಸಿ ಅವರಿಗೆ ಈ ರಂಗಮಂದಿರದಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಪ್ರವೇಶಿಸಬಾರದು ಮತ್ತು ಯಾವುದೇ ಕಾರ್ಯಕ್ರಮಗಳಿಗೆ ವಿಘ್ನಗಳು ಬಾರದೇ ಇರುವ ಹಾಗೆ ರಕ್ಷಣೆಯನ್ನು ನೀಡಬೇಕು ಎಂದು ಆಜ್ಞೆಯನ್ನು ಮಾಡಿ ಸ್ವತಃ ರಂಗಮಂದಿರದ ಮಧ್ಯದಲ್ಲಿ ತಾನು ನೆಲೆಸುತ್ತಾನೆ. ಹಾಗಾಗಿ ಇಂದಿನ ಪ್ರಸ್ತುತ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ನೋಡಬಹುದು, ರಂಗಮಂದಿರದಲ್ಲಿ ಯಾರಾದರೂ ನೃತ್ಯ ಕಾರ್ಯಕ್ರಮಗಳನ್ನಾಗಲಿ ಸಂಗೀತ ಕಾರ್ಯಕ್ರಮಗಳನ್ನಾಗಲಿ ನಡೆಸುವಾಗ ಪ್ರಪ್ರಥಮವಾಗಿ ರಂಗದಲ್ಲಿ ನೆಲೆಸಿರುವಂತಹ ದೇವಾನುದೇವತೆಗಳಿಗೆ ತಮ್ಮ ಒಂದು ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ನೃತ್ಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡುವ ಪ್ರಸ್ತುತಪಡಿಸುವಂಥ ವಿಧಿಯನ್ನು ನಾವು ಹಿಂದಿಗೂ ಕೂಡ ನಾವು ನೋಡುತ್ತಿದ್ದೇವೆ. ಹಾಗಾಗಿ ನಾವು ಇದಕ್ಕೆ ಪುಷ್ಪಾಂಜಲಿ, ಅಲರಿಪು, ಮೇಳಪ್ರಾಪ್ತಿ ಮತ್ತು ಕೌತುವಂ ಮತ್ತು ಮಲ್ಲಾರಿ, ಹೀಗೆ ವಿವಿಧ ಪ್ರಕಾರ ನೃತ್ಯಗಳ ಮುಖಾಂತರ ನಾವು ಪ್ರಾರಂಭದಲ್ಲಿ ರಂಗಮಂದಿರದಲ್ಲಿ ನೆಲೆಸಿರುವ ದೇವತೆಗಳಿಗೆ ಮತ್ತು ವಿಘ್ನಗಳ ರಾಜನಾಗಿರುವಂತಹ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನೃತ್ಯ ಕಾರ್ಯಕ್ರಮಗಳನ್ನು ಶುರು ಮಾಡುವಂತಹ ವಾಡಿಕೆಯನ್ನು ಇಂದಿಗೂ ಕೂಡ ನಾವು ನೋಡಬಹುದು. ಇದಾದ ನಂತರ ಭರತ ಮುನಿಯು ತನ್ನ ಶಿಷ್ಯರಿಗೆ ಕೆಲವರನ್ನು ಆಯ್ಕೆ ಮಾಡಿ ಅವರಿಗೆ ಇದನ್ನು ಭೂಲೋಕದಲ್ಲೂ ಕೂಡ ಈ ಒಂದು ನಾಟ್ಯವನ್ನು ಪ್ರಚಾರ ಮಾಡಿ ಎಂದು ತನ್ನ ಶಿಷ್ಯರನ್ನು ಭೂಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಭೂಲೋಕದಲ್ಲಿ ಬಂದಂತಹ ಅವನ ಶಿಷ್ಯರು ಭರತಖಂಡದಾದ್ಯಂತ ಈ ನೃತ್ಯ ಪ್ರಕಾರವನ್ನು ಪ್ರಚಾರಪಡಿಸಿ ಇಂದು ಪ್ರಸ್ತುತ ನಾವು ನೋಡುತ್ತಿರುವಂತಹ ಈ ಶಾಸ್ತ್ರೀಯ ನೃತ್ಯಗಳ ಪ್ರಕಾರಗಳನ್ನು ಪ್ರಚಾರಪಡಿಸಿದರು ಎಂಬ ಒಂದು ಪ್ರತೀತಿಯನ್ನು ನಾವು ನೋಡಬಹುದು. ಹೀಗೆ ಇದು ದೇವಾನುದೇವತೆಗಳಿಂದ ಸೃಷ್ಟಿಗೊಂಡಂತಹ ಈ ಒಂದು ನೃತ್ಯ ಪ್ರಕಾರವು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟು ಭರತನಿಗೆ ಕೊಟ್ಟು ಭರತನು ತನ್ನ 100 ಮಕ್ಕಳು ಶಿಷ್ಯರಿಗೆ ಹೇಳಿಕೊಟ್ಟು ನಂತರ ಅದರಲ್ಲಿ ಕಂಡು ಬಂದಂತಹ ಕುಂದುಕೊರತೆಗಳನ್ನು ಶಿವ ಮತ್ತು ಪಾರ್ವತಿ ಮತ್ತು ಬ್ರಹ್ಮನಿಂದ ಅದನ್ನು ಸರಿಪಡಿಸಿಕೊಂಡು ನಂತರ ಸುಸಜ್ಜಿತವಾದಂತಹ ರಂಗಮಂದಿರಗಳಲ್ಲಿ ಇದನ್ನು ಪ್ರಸ್ತುತಪಡಿಸುವಂಥ ಒಂದು ವಾಡಿಕೆಯನ್ನು ನಾವು ಇಂದಿಗೂ ಕೂಡ ನೋಡಬಹುದಾಗಿದೆ. ಅಂತಹ ಒಂದು ವಿದ್ವತ್ಪೂರ್ಣವಾದ ಸುಂದರವಾದ ಹಿನ್ನೆಲೆ ಇರುವಂಥ ನಮ್ಮ ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನು ಪಡೆದಂತಹ ನಾವೇ ಧನ್ಯರು ಎಂದು ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂತರ ಇದು ಭರತಖಂಡಕ್ಕೆ ಬಂದ ನಂತರ ಇದು ಭರತಖಂಡದಲ್ಲೆಲ್ಲ ವ್ಯಾಪಿಸುತ್ತದೆ ಈ ಶಾಸ್ತ್ರೀಯ ನೃತ್ಯಗಳು. ಆದರೆ ಇಂದು ಪ್ರಸ್ತುತದಲ್ಲಿ ನಾವು ನೋಡುವಾಗ ಭಾರತದಾದ್ಯಂತ 8 ಪ್ರಮುಖ ಶಾಸ್ತ್ರೀಯ ನೃತ್ಯಗಳನ್ನು ನಾವು ನೋಡಬಹುದು. ಈ 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಹೇಗೆ ವಿಭಿನ್ನವಾಗಿ ಒಂದಕ್ಕಿಂತ ಒಂದು ಹೇಗೆ ಬೇರೆಬೇರೆಯಾಯಿತು ಎನ್ನುವುದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ನಮಗೆ ಯಾವುದೇ ಗ್ರಂಥಗಳಲ್ಲಾಗಲಿ ಅಥವಾ ಗುರುಗಳ ಮುಖಾಂತರವಾಗಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ದೊರಕುವುದಿಲ್ಲ. ಆದರೆ ನಾವು ಮನಗಂಡಂತೆ ನಮ್ಮ ಭಾರತ ದೇಶವು ಹಲವಾರು ಧರ್ಮಗಳಿಂದ ಹಲವಾರು ಭೌಗೋಳಿಕ ಅಂಶಗಳಿಂದ ಬಹಳ ವಿಭಿನ್ನವಾಗಿರುವಂತಹ ಒಂದು ಸುಂದರವಾದ ದೇಶವಾಗಿದ್ದು ಇಲ್ಲಿ ಆಚರಿಸಲ್ಪಡುವಂತಹ ಧಾರ್ಮಿಕವಾದಂತಹ ಸಾಮಾಜಿಕವಾಗಿರುವಂತಹ ಸಂಪ್ರದಾಯಬದ್ಧವಾಗಿರುವಂತಹ ಕಲಾ ಪ್ರಕಾರಗಳು ಇವುಗಳ ಒಂದು ಹಿನ್ನೆಲೆಯಿಂದ ಈ ಒಂದು 8 ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ಹುಟ್ಟಿಕೊಂಡಿರುವಂತಹ ಒಂದು ಮಾಹಿತಿಯನ್ನು ನಾವು ಮನಗಾಣಬಹುದು. ಏಕೆಂದರೆ ನಮ್ಮಲ್ಲಿ ಇರುವಂತಹ ಹಲವಾರು ರಾಜ್ಯಗಳು ಹಲವಾರು ಭೌಗೋಳಿಕ ಅಂಶಗಳಿಂದ ಬಹಳ ವಿಭಿನ್ನವಾಗಿ ಮಾರ್ಪಟ್ಟಿವೆ. ಹಾಗಾಗಿ ನಾವು ಭಾರತವನ್ನು 4 ಪ್ರಮುಖವಾಗಿರುವಂತಹ ವಿಭಾಗಗಳನ್ನಾಗಿ ವಿಂಗಡಿಸಿದಾಗ ನಮಗೆ ದಕ್ಷಿಣ ಭಾರತ, ಉತ್ತರ ಭಾರತ, ಪಶ್ಚಿಮ ಭಾರತ ಹಾಗೂ ಪೂರ್ವ ಭಾರತ ಎಂದು 4 ವಿಧಗಳಾಗಿ ನಾವು ವಿಂಗಡಿಸಿಕೊಳ್ಳಬಹುದು. ಈ 4 ವಿಧವಾಗಿ ವಿಂಗಡಿಸಿಕೊಂಡಾಗ ನಮಗೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಮತ್ತು ಕೇರಳ, ಹೀಗೆ 4 ಪ್ರಮುಖವಾಗಿರುವಂಥ ರಾಜ್ಯಗಳನ್ನು ನಾವು ಗಮನಿಸಬಹುದು. ಹಾಗೆಯೇ ಪೂರ್ವ ಭಾರತದಲ್ಲಿ ಹೋದಾಗ ನಮಗೆ ಸಿಕ್ಕಿಂ, ಮಣಿಪುರ, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ ಮತ್ತು ಒರಿಸ್ಸಾ ಈ ಕೆಲವು ರಾಜ್ಯಗಳು ಪೂರ್ವ ಭಾರತದಲ್ಲಿ ಆಮೇಲೆ ಪಶ್ಚಿಮ ಬಂಗಾಳ ಇವುಗಳು ಪೂರ್ವ ಭಾರತದಲ್ಲಿ ಕಂಡುಬರುವುದನ್ನು ನಾವು ನೋಡಬಹುದು. ಅದಾದ ನಂತರ ಉತ್ತರ ಭಾರತದಲ್ಲಿ ಪ್ರಮುಖವಾಗಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ಈ ಕೆಲವು ಬಿಹಾರ ಇವು ಕೆಲವು ರಾಜ್ಯಗಳನ್ನು ನಾವು ಉತ್ತರ ಭಾರತವೆಂದು ನಾವು ಪರಿಗಣಿಸಬಹುದು. ಇಲ್ಲಿ ದೆಹಲಿಯೂ ಕೂಡ ಒಂದಾಗಿ ಬರುತ್ತದೆ. ನಂತರ ಇನ್ನು ನಾವು ಪಶ್ಚಿಮ ಭಾರತದಲ್ಲಿ ಹೋದಾಗ ನಮಗೆ ಇದು ರಾಜಸ್ಥಾನ್, ಗುಜರಾತ್, ಪಂಜಾಬ್, ಹರಿಯಾಣ ಹೀಗೆ ನಾವು ಈ ಥರ ಕೆಲವು ರಾಜ್ಯಗಳನ್ನು ಇಲ್ಲಿ ಗಮನಿಸಬಹುದು. ಈ ಪ್ರಮುಖವಾಗಿರುವಂತಹ ಈ 4 ವಿಭಾಗಗಳಲ್ಲಿ ಕಂಡುಬರುವಂಥ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಈ ಕೆಲವು ನೃತ್ಯ ಪ್ರಕಾರಗಳು ತಮ್ಮ ಒಂದು ಹುಟ್ಟನ್ನು ಪಡೆದಿರುವಂತಹ ಒಂದು ಅಂಶವನ್ನು ನಾವಿಲ್ಲಿ ಮನಗಾಣಬಹುದು. ಈಗ ದಕ್ಷಿಣ ಭಾರತಕ್ಕೆ ನಾವು ಬಂದಾಗ ದಕ್ಷಿಣ ಭಾರತದಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ 4 ಪ್ರಮುಖ ರಾಜ್ಯಗಳು, ಅವು ಯಾವುವೆಂದರೆ ಈಗಾಗಲೇ ಹೇಳಿರುವ ಹಾಗೆ ತಮಿಳುನಾಡು ಮತ್ತು ಕರ್ನಾಟಕ. ಈ 2 ರಾಜ್ಯಗಳಲ್ಲಿ ನಾವು ಭರತನಾಟ್ಯವು ಹುಟ್ಟನ್ನು ಪಡೆದಿರುವುದನ್ನು ನಾವು ನೋಡಬಹುದು. ಈ 2 ರಾಜ್ಯಗಳಲ್ಲೂ ಕೂಡ ಇವತ್ತು ನಾವು ಭರತನಾಟ್ಯ ಪ್ರಚಾರದಲ್ಲಿರೋದನ್ನು ನೋಡಬಹುದು. ಮತ್ತು ಈ 2 ರಾಜ್ಯಗಳ ರಾಜರು ಆಳ್ವಿಕೆ ಮಾಡಿದಂಥ ರಾಜರುಗಳ ಕೊಡುಗೆ ಬಹಳ ಅಪಾರವಾದದ್ದು. ಆ ರಾಜರುಗಳು ನೀಡಿರುವಂತಹ ಕೊಡುಗೆ ಮತ್ತು ಪ್ರೋತ್ಸಾಹ ಇವುಗಳ ಸಹಕಾರದಿಂದ ಮತ್ತು ಈ ಒಂದು ಭೌಗೋಳಿಕ ಅಂಶದಲ್ಲಿ ತೆಗೆದುಕೊಂಡಾಗ ಕರ್ನಾಟಕ ಮತ್ತು ತಮಿಳ್ನಾಡು, ಇವು ತಮಿಳ್ನಾಡಂತೂ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಕೋಸ್ಟಲ್ ರೀಜನಲ್ಲಿ ಬರುವಂಥ ಒಂದು ರಾಜ್ಯವಾಗುತ್ತೆ. ಅದೇ ಥರ ಈ ಕರ್ನಾಟಕದಲ್ಲಿ ಈ ಒಂದು ದಕ್ಷಿಣ ಕನ್ನಡ ಅಂತ ಹೇಳ್ತೀವಿ, ಅದು ಕೂಡ ಕೋಸ್ಟಲ್ ರೀಜನಲ್ಲಿ ಬರುವಂಥ ಒಂದು ಪ್ರದೇಶವಾಗಿದೆ. ಮತ್ತು ಈ 2 ರಾಜ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು ಅತ್ಯಂತ ಎತ್ತರವಾಗಿರುವಂತಹ ಪ್ರದೇಶಗಳು ಕೂಡ ಇದೆ. ಈಗ ಊಟಿ ಇರಬಹುದು, ಕೊಡೈಕೆನಾಲ್ ಇರ್ಬೋದು, ಮಡಿಕೇರಿ ಇರಬಹುದು ಇತ್ಯಾದಿ ಪ್ರದೇಶಗಳು. ಅದೇ ಥರ ಉಷ್ಣಾಂಶ ಇರುವಂತಹ ಪ್ರದೇಶಗಳು ಇದೆ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಿಜಾಪುರ ಇವೆಲ್ಲ ಬಹಳ ಅತ್ಯಂತ ಉಷ್ಣ ಅಂಶವಿರುವಂತಹ ರಾಜ್ಯಗಳಾಗಿ ಕಂಡುಬರುತ್ತೆ. ಹಾಗೆ ತಮಿಳುನಾಡಲ್ಲೂ ಕೂಡ ನಿಮಗೆ ಸಮುದ್ರದ ಮೇಲ್ತಟದಲ್ಲಿ ಬಂದಾಗ ಮಧುರೈ ಇರಬಹುದು ಅಥವಾ ಚೆನ್ನೈ ಇರಬಹುದು, ಇವೆಲ್ಲವೂ ಬಹಳ ಅತ್ಯಂತ ಉಷ್ಣಾಂಶಗಳನ್ನು ಉಳ್ಳಂತಹ ರಾಜ್ಯಗಳಾಗಿ ಕಂಡುಬರ್ತವೆ. ಮತ್ತು ಹಲವಾರು ವಿಧಗಳಲ್ಲಿ ಇದು ವಿಭಿನ್ನತೆಯನ್ನು ಪಡೆದಿರೋದನ್ನು ನಾವು ನೋಡಬಹುದು. ಈಗ ಕರ್ನಾಟಕ ಅಂತ ಒಂದು ರಾಜ್ಯವನ್ನು ತೆಗೆದುಕೊಂಡ್ರೆ ಕರ್ನಾಟಕದಲ್ಲೇ ಬಂದಾಗ ಮತ್ತೆ ನಾವಿಲ್ಲಿ ಒಂದು ಮೈಸೂರು ಪ್ರಾಂತ್ಯ ಅಂತ ಬಂದಾಗ ಬೇರೆ ಥರ ಆಹಾರ ಪದ್ಧತಿಗಳು, ವಸ್ತ್ರವಿನ್ಯಾಸಗಳಾಗಲಿ, ಆಚರಿಸುವಂಥ ಧಾರ್ಮಿಕ ಹಬ್ಬ ಹರಿದಿನಗಳಾಗಲಿ, ಪ್ರತಿಯೊಂದು ಕೂಡ ವಿಭಿನ್ನವಾಗಿರುತ್ತದೆ. ಅದೇ ರೀತಿ ನೀವು ದಕ್ಷಿಣ ಕನ್ನಡದಲ್ಲಿ ಮಡಿಕೇರಿನಲ್ಲಿ ಹೋದರೆ ಅಲ್ಲಿಯ ಜನರು ಆಚರಿಸುವಂಥ ಹಬ್ಬ ಹರಿದಿನಗಳು, ಉಡುವಂಥ ಉಡುಗೆ ತೊಡುಗೆಗಳು, ವೇಷಭೂಷಣಗಳು ಮತ್ತು ಮಾತಾಡುವ ಭಾಷೆಗಳಿಂದಲೂ ಕೂಡ ವ್ಯತ್ಯಾಸವನ್ನು ನೋಡ್ತೇವೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾಮು ಬೀದರ್ ಇಂಥ ಕಡೆ ಹೋದಾಗ ಅಲ್ಲೂ ಕೂಡ ನಾವು ಆ ಜನರ ಒಂದು ಆಚರಣೆಗಳು, ಹಬ್ಬ ಹರಿದಿನಗಳು, ಉಡುವಂತಹ ಉಡುಗೆ ತೊಡುಗೆಗಳು, ಹಾಕಿಕೊಳ್ಳುವಂಥ ವೇಷಭೂಷಣಗಳು ಮತ್ತು ಸೇವಿಸುವಂಥ ಆಹಾರ ಪದಾರ್ಥಗಳು ಇವೆಲ್ಲವೂ ಕೂಡ ವಿಭಿನ್ನವಾಗಿರುವುದನ್ನು ನಾವು ನೋಡಬಹುದು. ಮತ್ತು ಭಾಷೆಗಳಲ್ಲೂ ಕೂಡ ನಾವು ಬೇರೆ ನೋಡಬಹುದು. ಕನ್ನಡ ಅನ್ನುವ ಭಾಷೆ ಒಂದೇ ಆದರೂ ಕೂಡ ಮೈಸೂರು, ಬೆಂಗಳೂರು, ಶಿವಮೊಗ್ಗ ಕಡೆ ಮಾತಾಡುವಂಥ ಕನ್ನಡವೇ ಬೇರೆ, ಹಾಗೆ ದಕ್ಷಿಣ ಕನ್ನಡದಲ್ಲಿ ಹೋದರೆ ಮಾತಾಡುವಂಥ ಕನ್ನಡವೇ ಬೇರೆ, ಅಲ್ಲಿ ತುಳು ಮಿಶ್ರಿತವಾಗಿರುವಂಥ ಕನ್ನಡವನ್ನು ನೋಡಬಹುದು. ಹಾಗೆ ಮಡಿಕೇರಿಗೆ ಬಂದರೆ ಅಲ್ಲಿ ಕೂರ್ಗಿ ಭಾಷೆಯು ಕೂಡ ಅಲ್ಲಿ ಮಿಳಿತವಾಗಿರುತ್ತದೆ. ಅದೇ ರೀತಿ ನೀವು ಉತ್ತರ ಕರ್ನಾಟಕ ಸಿರಿಸಿ ಅಲ್ಲೆಲ್ಲ ಹೋದರೆ ಅಲ್ಲಿ ಆಚರಣೆಯಲ್ಲಿರುವಂತಹ ಭಾಷೆಗಳು, ಗೋಕರ್ಣ, ಸಿರಸಿ ಇಲ್ಲ ಹೋದಾಗ ಅಲ್ಲಿ ಅದೇ ಕನ್ನಡವೇ ಆದರೂ ಕೂಡ ಅಲ್ಲಿ ಮಾತಾಡುವ ವೈಖರಿ ವಿಭಿನ್ನವಾಗಿರ್ತದೆ. ಹಾಗೆ ಹುಬ್ಬಳ್ಳಿ, ಧಾರವಾಡ ಮುಂತಾದ ಕಡೆ ಬಂದಾಗಲೂ ಕೂಡ ಕನ್ನಡವೇ ಆದರೂ ಕೂಡ ಅವರು ಮಾತಾಡುವಂತಹ ಭಾಷೆಯ ಒಂದು ಪ್ರಕಾರವೇ ಬೇರೆ ರೀತಿಯಾಗಿರ್ತದೆ. ಹಾಗೂ ಆಚರಿಸುವಂತಹ ಹಬ್ಬ ಹರಿದಿನಗಳು, ಧಾರ್ಮಿಕ ಸಾಮಾಜಿಕ ಭಾವನೆಗಳು ಎಲ್ಲವೂ ಕೂಡ, ಸಂಪ್ರದಾಯಗಳು ಎಲ್ಲವೂ ಕೂಡ ವಿಭಿನ್ನವಾಗಿರ್ತದೆ. ಹಾಗಾಗಿ ಈ ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ನಾವು ಆಚರಿಸುವಂಥ ಸಾಮಾಜಿಕ, ಧಾರ್ಮಿಕ, ಸಂಪ್ರದಾಯಬದ್ಧವಾಗಿರುವಂಥ ಈ ಒಂದು ಸನ್ನಿವೇಶಗಳನ್ನು ಗಮನಿಸಿಕೊಂಡಾಗ ಇಲ್ಲಿಯೇ ಕೂಡ ನಾವು ಒಂದೇ ನೃತ್ಯ ಪ್ರಕಾರವಾದರೂ ಕೂಡ ಆ ಪ್ರಕಾರಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋದಾಗ ಅಲ್ಲಿ ದೊರಕುವಂತಹ ಸಾಹಿತ್ಯ ಇರಬಹುದು, ಸಂಗೀತ ಇರಬಹುದು, ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ವಿಭಿನ್ನತೆಯನ್ನು ಪಡೆದಿರೋದನ್ನು ನಾವಿಲ್ಲಿ ಮನಗಾಣಬಹುದು. ಹಾಗೆ ಮತ್ತು ಇಲ್ಲಿ ನೆಲೆಗೊಂಡಿರುವಂತಹ ರಾಜರು ಅಂದಿನ ಕಾಲದಲ್ಲಿ ಪ್ರೋತ್ಸಾಹ ಕೊಟ್ಟು ಸ್ಥಾಪಿಸಲ್ಪಟ್ಟಿರುವಂತಹ ದೇವಾಲಯಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಮ್ಮ ವಿಜಯನಗರದ ಕಾಲದಲ್ಲಿ ಕೃಷ್ಣದೇವರಾಯರು ಪೋಷಣೆ ಕೊಟ್ಟಂಥ ದೇವಾಲಯಗಳು ಮತ್ತು ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ದೊರೆಯು ಆಳ್ವಿಕೆಯಲ್ಲಿ ಕಂಡುಬಂದಂತಹ ದೇವಾಲಯಗಳು, ಅದನ್ನಲ್ಲದೆ ಇನ್ನು ಹಿಮ್ಮಡಿ ಪುಲಕೇಶಿ ದೊರೆಗಳು ಇವರೆಲ್ಲರೂ ಬಾದಾಮಿ ಮತ್ತು ಹೈಹೊಳೆ, ಪಟ್ಟದಕಲ್ಲು ಮುಂತಾದ ದೇವಾಲಯಗಳು ಇವುಗಳನ್ನೆಲ್ಲ ಗಮನಿಸಿದಾಗ ಆ ದೇವಾಲಯಗಳಲ್ಲಿ ಕಂಡುಬರುವಂಥ ಶಿಲ್ಪಗಳು, ಆ ಶಿಲ್ಪಗಳಲ್ಲಿ ಇರುವಂತಹ ವೈವಿಧ್ಯಮಯತೆ, ಅಲ್ಲಿ ಆ ಶಿಲ್ಪಗಳಲ್ಲಿ ಕೊರೆದಿರುವಂಥ ವೇಷಭೂಷಣಗಳಾಗಿರಬಹುದು, ಆ ಶಿಲ್ಪಗಳಲ್ಲಿ ಕಂಡುಬರುವಂತಹ ವಾದ್ಯಗಳಾಗಿರಬಹುದು ಅಥವಾ ಆ ಶಿಲ್ಪಗಳ ವಿನ್ಯಾಸಗಳಾಗಿರ್ಬೋದು, ಗೋಪುರಗಳಾಗಿರಬಹುದು, ಗೋಡೆಗಳಾಗಿರಬಹುದು, ಪಿಲ್ಲರ್ಗಳಾಗಿರಬಹುದು, ಇವನ್ನೆಲ್ಲ ನೀವು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತಾ ಹೋದರೆ ಒಬ್ಬೊಬ್ಬರ ರಾಜರ ಆಳ್ವಿಕೆಯಲ್ಲಿ ಕಂಡುಬಂತಹ ದೇವಾಲಯಗಳು, ಅಲ್ಲಿ ಕಂಡುಬರುವಂಥ ಶಿಲ್ಪಗಳು ಎಲ್ಲವೂ ಕೂಡ ಬಹಳ ವಿಭಿನ್ನತೆಯನ್ನು ಹೊಂದಿರುವುದನ್ನು ನಾವಿಲ್ಲಿ ಮನಗಾಣಬಹುದು. ಮತ್ತು ಕಾಲದಿಂದ ಕಾಲಕ್ಕೆ ಅದು ಹೇಗೆ ಒಂದು ಮೇಲ್ಮುಖವಾಗಿ ಅದು ಏರಿಕೆಯನ್ನು ಕಂಡುಬಂದಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗೆಯೇ ನೀವು ತಮಿಳುನಾಡಿನಲ್ಲಿ ಹೋದರೂ ಕೂಡ ತಮಿಳುನಾಡು ಬಹಳ ಬಹುಶಃ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ದೇವಾಲಯಗಳ ಒಂದು ರಾಜ್ಯ ಎಂದು ಕರೆಯಬಹುದು. ಏಕೆಂದರೆ ಅಲ್ಲಿ ನೀವು ಹೋಗಿ ಒಂದು ದೇವಾಲಯಗಳನ್ನು ವೀಕ್ಷಣೆ ಮಾಡಿದಾಗ ನಿಮಗೆ ಕಂಡು ಬರ್ತದೆ ದೇವಾಲಯಗಳು ಕೇವಲ 1 ಎಕರೆ 2 ಎಕರೆಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅಲ್ಲಿ ನನ್ನ ಒಂದು ಜ್ಞಾನಕ್ಕೆ ನಿಲುಕಿದಂಥ ವಿಷಯವನ್ನು ನಾನು ಇಲ್ಲಿ ಹೇಳ್ಕೊಳ್ಳೋದ್ರೆ ಒಂದು ಮಿನಿಮಮ್ 30-60 ಎಕರೆಗಳ ಒಂದು ವಿಸ್ತೀರ್ಣತೆಯಲ್ಲಿ ಕಟ್ಟಲ್ಪಟ್ಟಿರುವಂಥ ದೇವಾಲಯಗಳನ್ನು ನಾವು ನೋಡಬಹುದು. ಅಲ್ಲಿ ಇವರು ಪಲ್ಲವರಿರಬಹುದು, ಆಮೇಲೆ ಇವರು ಚೋಳರಿರಬಹುದು, ಗಂಗರು, ಇವರೆಲ್ಲರೂ ಪ್ರೋತ್ಸಾಹ ಕೊಟ್ಟಂಥ ದೇವಾಲಯಗಳು ಬಹಳ 1000+ ವರ್ಷಗಳ ಇತಿಹಾಸವನ್ನು ಉಳ್ಳಂತಹ ದೇವಾಲಯಗಳನ್ನು ನಾವಲ್ಲಿ ನೋಡಬಹುದು. ಮತ್ತು ಆ ದೇವಾಲಯಗಳಲ್ಲಿ ಕಂಡುಬರುವಂತಹ ಈ ನೃತ್ಯಕ್ಕೆ ವಿಶೇಷವಾಗಿ ಶಿವನ ದೇವಾಲಯಗಳಿರಬಹುದು, ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಗಳಿರಬಹುದು, ಅಥವಾ ವೈಷ್ಣವ ಸಂಪ್ರದಾಯ ವಿಷ್ಣು ದೇವಾಲಯಗಳಿರಬಹುದು, ಅವೆಲ್ಲ ಕಾವೇರಿ ತಟದಲ್ಲಿ ಇರುವಂತಹದ್ದು. ಮತ್ತು ಪ್ರಮುಖವಾಗಿ ಅಲ್ಲಿ ಕಂಡುಬರುವಂಥ ವಾಗ್ಗೇಯಕಾರರು, ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ವಾಗ್ಗೇಯಕಾರರು ಮತ್ತು ತಮಿಳುನಾಡಿನಲ್ಲಿ ಕಂಡುಬರುವಂತಹ ವಾಗ್ಗೇಯಕಾರರು, ಸಂಗೀತ ಮತ್ತು ನೃತ್ಯಗಳಿಗೆ ಕೊಟ್ಟಂಥ ಅವರ ಕೊಡುಗೆ, ಇವುಗಳನ್ನು ನಾವಿಲ್ಲಿ ಗಮನಿಸಿದಾಗ ನಮಗೆ ಕಂಡುಬರುತ್ತದೆ ಅವುಗಳು ಎಷ್ಟು ಪ್ರಮುಖ ಪಾತ್ರವನ್ನು ಈ ಒಂದು ಶಾಸ್ತ್ರೀಯ ಕಲಾ ಪ್ರಕಾರಗಳಿಗೆ ಪ್ರಮುಖವಾಗಿದೆ ಎಂದು. ಹಾಗಾಗಿ ಅಲ್ಲಿಯೂ ಕೂಡ ನಾವು ಒಂದೊಂದು ರಾಜ್ಯ, ಆ ರಾಜ್ಯದಲ್ಲಿ ಬರುವಂತಹ ಜಿಲ್ಲೆಗಳಲ್ಲಿ ನಾವು ಸಂಚರಿಸಿದಾಗ, ಸಂಚಾರ ಮಾಡಿದಾಗ ನಮಗೆ ಕಂಡು ಬರ್ತದೆ ಬಹಳ ವಿಶಿಷ್ಟಾತ್ಮಕ ವೈವಿಧ್ಯಮಯಾತ್ಮಕವಾಗಿರುವಂತಹ ವಿಷಯಗಳನ್ನು ನಾವಲ್ಲಿ ಮನಗಾಣಬಹುದು. ಈ ಎಲ್ಲ ಮತ್ತು ಅಲ್ಲಿ ಆಚರಿಸುವಂತಹ ಹಬ್ಬ ಹರಿದಿನಗಳಿರಬಹುದು ಮತ್ತು ಜಾನಪದ ನೃತ್ಯಗಳ ಒಂದು ಕೊಡುಗೆ ಬಹಳ ಅಗಾಧವಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಜಾನಪದ ನೃತ್ಯಗಳ ಒಂದು ಕೊಡುಗೆ ಶಾಸ್ತ್ರೀಯ ನೃತ್ಯಗಳಿಗೆ ಯಾವ ಮಟ್ಟದಲ್ಲಿ ಒಂದು ಶಕ್ತಿಯನ್ನು ತುಂಬಿದೆ ಮತ್ತು ಇದರ ಒಂದು ಉಗಮಕ್ಕೆ ಅವುಗಳ ಒಂದು ಸಹಕಾರ ಹೇಗೆ ಲಭಿಸಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಮನಗಾಣಬೇಕು. ಹಾಗಾಗಿ ತಮಿಳುನಾಡಿನಲ್ಲಿ ಆ ಒಂದೊಂದು ದಿಕ್ಕಿನಲ್ಲೂ ಹೋದಾಗಲೂ ಕೂಡ ಅಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ವಾಗ್ಗೇಯಕಾರರು ಆ ಒಂದು ಸಾಹಿತ್ಯಾತ್ಮಕವಾಗಿ ಮತ್ತು ಸಂಗೀತಾತ್ಮಕವಾಗಿ ಮತ್ತು ನೃತ್ಯಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಇಂದು ನಾವು ಏನು ಭರತನಾಟ್ಯ ಎಂದು ನಾವು ನೋಡುತ್ತಿರುವಂಥ ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರವೋ, ಇದು ಹೆಮ್ಮರವಾಗಿ ಬೆಳೆದು ತನ್ನ ಬಿಳಲುಗಳನ್ನು ಬಿಟ್ಟು ಇವತ್ತು ಕೇವಲ ತಮಿಳುನಾಡು ಕರ್ನಾಟಕವಲ್ಲ, ವಿಶ್ವದಾದ್ಯಂತ ಪಸರಿಸುವ ಹಾಗೆ ಎಲ್ಲ ಒಂದು ವಾಗ್ಗೇಯಕಾರರ ಮತ್ತು ಹಿರಿಯ ವಿದ್ವಾಂಸರ ಕೊಡುಗೆಯನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ. ಮತ್ತು ನಾವು ಖಂಡಿತ ಇದನ್ನು ಇವತ್ತಿನ ಯುವ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ನಾವು ಅತ್ಯಂತ ಒಂದು ಶ್ರಮವಹಿಸಿ ಹೆಚ್ಚಿನ ಕೆಲಸವನ್ನು ಮಾಡಬೇಕಾಗಿರುವುದು ಕಂಡುಬರುತ್ತದೆ. ಹಾಗಾಗಿ ಇಲ್ಲಿ ಈ ಒಂದು ಭರತನಾಟ್ಯ ನೃತ್ಯ ಪ್ರಕಾರಕ್ಕೆ ಆ ದಿನದ ಸಂಗೀತ ವಾಗ್ಗೇಯಕಾರರಿರಬಹುದು, ಸಾಹಿತ್ಯ ವಾಗ್ಗೇಯಕಾರರಾಗಿರಬಹುದು ಅಥವಾ ರಾಜರುಗಳಿರಬಹುದು, ಇವರೆಲ್ಲರ ಒಂದು ತಮ್ಮ ಶಕ್ತಿ ಮೀರಿ ಕೊಟ್ಟಂತಹ ಪ್ರೋತ್ಸಾಹ ಕೊಡುಗೆಗಳಿಂದ ಈ ಭರತನಾಟ್ಯವು ಈ ಎರಡು ರಾಜ್ಯಗಳಲ್ಲಿ ತನ್ನ ಅಜರಾಮರತೆಯನ್ನು ಪಡೆದು ಬಹಳ ಒಂದು ಎತ್ತರದ ಮಟ್ಟದಲ್ಲಿ ಬೆಳೆದಿರುವಂಥ ಒಂದು ನೃತ್ಯ ಪ್ರಕಾರವಾಗಿದೆ ಎಂದು ಹೇಳಲು ತುಂಬ ಹೆಮ್ಮೆಯೂ ಆಗುತ್ತದೆ. ಇದಾದ ನಂತರ ಆಂಧ್ರ ಪ್ರದೇಶದಲ್ಲಿ ನಾವು ಕೂಚುಪುಡಿ ಎಂಬ ಒಂದು ನೃತ್ಯ ಪ್ರಕಾರವನ್ನು, ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ನಾವು ನೋಡಬಹುದು. ಈ ಶಾಸ್ತ್ರೀಯ ನೃತ್ಯ ಪ್ರಕಾರಕ್ಕೆ ಅಂದಿನ ಕಾಲದಲ್ಲಿ ಈ ರಾಜ್ಯಗಳಾಗಿ ವಿಂಗಡಣೆಯನ್ನು ಆಗುವುದಕ್ಕೂ ಮೊದಲು ಮತ್ತು ನಮ್ಮ ಭಾರತವು ಸ್ವತಂತ್ರ ದೇಶವಾಗುವ ಮೊದಲು 18ನೇ ಶತಮಾನದ ಆದಿಯಲ್ಲಿ ಕೆಲವು ಒಂದು ನೃತ್ಯಗಳ ಗುಂಪು ವಲಸೆ ಹೋಗಿ ಆ ಅಂದಿನ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಘಂಟಸಾಲ ಒಂದು ತಾಲೂಕಿನಲ್ಲಿ ಕಂಡುಬರುವಂಥ ಒಂದು ಈ ಕುಚೇಲ ಅನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ಕೂಚುಪುಡಿ ನೃತ್ಯ ಪ್ರಕಾರವು ಹುಟ್ಟಿಕೊಂಡಂಥ ಒಂದು ಕಲ್ಪನೆಯನ್ನು ನಾವಿಲ್ಲಿ ನೋಡಬಹುದು. ಈ ಒಂದು ಕೂಚುಪುಡಿ ನೃತ್ಯ ಸಂಪ್ರದಾಯವು ನೃತ್ಯ ನಾಟಕವಾಗಿ ಬೆಳೆದಂಥ ಒಂದು ನೃತ್ಯ ಸಂಪ್ರದಾಯ. ಈ ಭರತನಾಟ್ಯವು ಏಕವ್ಯಕ್ತಿ ಪ್ರದರ್ಶನ ಹಾಗೂ ನೃತ್ಯ ನಾಟಕಗಳಾಗಿ ಎರಡು ವಿಧಗಳಲ್ಲೂ ಕೂಡ ಪ್ರದರ್ಶನವನ್ನು ಹೊಂದಿರುವಂತಹ ಒಂದು ನೃತ್ಯ ಪ್ರಕಾರ. ಆದರೆ ಕೂಚುಪುಡಿಯು ಕೇವಲ ನೃತ್ಯ ನಾಟಕವಾಗಿ ಬೆಳೆದಂಥ ಒಂದು ನೃತ್ಯ ಪ್ರಕಾರ. ಯಾಕೆಂದರೆ ಇಲ್ಲಿ ಅವರು ಈ ಬಯಲು ರಂಗಮಂದಿರದಲ್ಲಿ ಈ ನೃತ್ಯ ಪ್ರಕಾರಗಳ ಪ್ರದರ್ಶನವನ್ನು ಅವರು ಹಮ್ಮಿಕೊಳ್ತಾ ಇದ್ದರು ಮತ್ತು ಈ ಒಂದು ನೃತ್ಯ ಪ್ರಕಾರಕ್ಕೆ ಅವರದೇ ಆದಂಥ ಕುಟುಂಬ ವರ್ಗದವರೆಲ್ಲರೂ ಸೇರಿ ಮಾಡಲ್ಪಡುತ್ತಿದ್ದ, ಅಂದರೆ ಹಾಡಿನವರಾಗಿರಬಹುದು, ವಾದ್ಯ ನುಡಿಸುವವರ ಆಗಿರಬಹುದು ಅಥವಾ ನೃತ್ಯವನ್ನು ಮಾಡುವಂಥವರಾಗಿರಬಹುದು, ಒಂದೇ ಕುಟುಂಬದ ವರ್ಗದವರಂತೆ ಎಲ್ಲರೂ ಒಂದೇ ಕಡೆ ನೆಲೆಸಿ ಇದನ್ನು ಸತತವಾಗಿ ಅಭ್ಯಾಸ ಮಾಡಿ ಈ ನೃತ್ಯ ನಾಟಕಗಳನ್ನು ರಾತ್ರಿಯಿಂದ ಬೆಳಗಿನ ಜಾವದ ತನಕ ನರ್ತಿಸಲ್ಪಡುತ್ತಿದ್ದಂಥ ಒಂದು ನೃತ್ಯ ಪ್ರಕಾರವಾಗಿತ್ತು. ಇಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಈ ಒಂದು ನಿಲುವಿನ ಮೇಲೆ ನಿಂತಹ ಈ ನೃತ್ಯ ಪ್ರಕಾರದಲ್ಲಿ ಸಾಮಾಜಿಕವಾಗಿ ಅಂದಿನ ಜನರಿಗೆ ಒಂದು ದುಷ್ಟರನ್ನು ಹೇಗೆ ನಾವು ನಿಗ್ರಹಿಸಬೇಕು, ದುಷ್ಟತನ ಮಾಡಿದ ನಂತರ ಕೊನೆಗೆ ಸತ್ಯಕ್ಕೆ ಜಯ ಎನ್ನುವ ಒಂದು ನಿಲುವನ್ನು ಈ ಒಂದು ಕಥಾ ಪ್ರಕಾರಗಳಿಂದ ನಮ್ಮ ನಾಡಿನಲ್ಲಿ ನಡೆದಂತಹ ಮಹಾಭಾರತವಾಗಿರ್ಬೋದು, ರಾಮಾಯಣವಾಗಿರ್ಬೋದು, ಭಾಗವತವಾಗಿರ್ಬೋದು ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತಹ ಕಥೆಗಳನ್ನು ಅಳವಡಿಸಿಕೊಂಡು ಆ ಕಥೆಗಳಿಂದ ಜನರಿಗೆ ಒಂದು ಸುಂದರವಾದ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನ್ಯಾಯ ನೀತಿ ಧರ್ಮದಿಂದ ನಡೆಯುವಂಥ ಒಂದು ಮಾರ್ಗವನ್ನು ಕಲ್ಪಿಸಿ ತೋರಿಸಿಕೊಡೋದಕ್ಕೋಸ್ಕರ ಹುಟ್ಟಿಕೊಂಡಂಥ ಒಂದು ನೃತ್ಯ ಪ್ರಕಾರ ಈ ಕೂಚಿಪುಡಿ ನೃತ್ಯವಾಗಿದೆ. ಇದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರವನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ನಂತರ ಇನ್ನು ಕೇರಳ ರಾಜ್ಯದಲ್ಲಿ ಇಲ್ಲಿ ಎರಡು ನೃತ್ಯ ಪ್ರಕಾರಗಳನ್ನು ನಾವು ನೋಡಬಹುದು. ಇಲ್ಲಿ ಕಥಕಳಿ ಮತ್ತು ಮೋಹಿನಿ ಆಟಂ ಎಂದು ಎರಡು ನೃತ್ಯ ಪ್ರಕಾರಗಳಿದ್ದು ಇವು ಬಹಳ ವಿಶಿಷ್ಟವಾಗಿದೆ. ಈ ಒಂದು ನೃತ್ಯ ಪ್ರಕಾರ ಕಥಕಳಿ ಎಂದು ಏನು ಹೇಳುತ್ತೇವೆ ಇದು ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದು, ಮೋಹಿನಿ ಆಟಂ ಇದು ಕೇವಲ ಸ್ತ್ರೀಯರಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ನೃತ್ಯ ಪ್ರಕಾರವಾಗಿದೆ. ಆದರೆ ಎರಡು ಬಹಳ ವಿಭಿನ್ನವಾಗಿರುವಂಥ ನೃತ್ಯ ಪ್ರಕಾರವಾಗಿದ್ದು ಇವು ವೇಷಭೂಷಣಗಳಿಂದಾಗಲಿ ಆಚರಣೆಯಿಂದಾಗಲಿ ಸಂಗೀತ ಸಾಹಿತ್ಯಗಳಿಂದಾಗಲಿ ಬಹಳ ವಿಭಿನ್ನತೆಯನ್ನು ಹೊಂದಿರುವಂಥ ನೃತ್ಯ ಪ್ರಕಾರವಾಗಿದೆ. ಇಲ್ಲಿ ಬಳಸುವಂಥ ವಾದ್ಯಗಳಿರಬಹುದು ಮತ್ತು ರಂಗಮಂದಿರದಲ್ಲಿ ಸಮಯ ಇದರ ಒಂದು ಪ್ರದರ್ಶನದ ವೇಳೆಯಲ್ಲೂ ಕೂಡ ಇದು ಬಹಳ ವಿಭಿನ್ನತೆಯನ್ನು ಹೊಂದಿರುವಂತಹ ಎರಡು ಅತ್ಯಂತ ಸುಂದರವಾಗಿರುವಂತಹ ಬಹಳ ವಿಶಿಷ್ಟಾತ್ಮಕವಾಗಿರುವಂತಹ ಒಂದು ನೃತ್ಯ ಪ್ರಕಾರ. ಇದು ಕೇರಳ ರಾಜ್ಯದಲ್ಲಿ ಹೇಗೆ ಇದರ ಒಂದು ಬೆಳವಣಿಗೆಯನ್ನು ಕಂಡುಕೊಳ್ತು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಮಾತಾಡುವಾಗ ಇದರ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೆ ಇಷ್ಟಪಡ್ತೇನೆ. ಹೀಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿರುವಂತಹ ನಾಲ್ಕು ಶಾಸ್ತ್ರೀಯ ನೃತ್ಯ ಪ್ರಕಾರಗಳು ನಾಲ್ಕು ರಾಜ್ಯಗಳಲ್ಲಿ ಹೇಗೆ ತನ್ನ ಹುಟ್ಟನ್ನು ಪಡೆದುಕೊಂಡು ಹೇಗೆ ಬೆಳವಣಿಗೆಯನ್ನು ಪಡೆದು ಈಗಲೂ ಕೂಡ ಹೇಗೆ ಜನರಲ್ಲಿ ಹಾಸುವಕ್ಕಾಗಿ ಇದು ಪಸರಿಸಿ ಮನೆ ಮನೆಗಳಲ್ಲೂ ನೆಲೆಸಿ ತನ್ನ ಒಂದು ಅಭ್ಯುದಯತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಮನಗಾಣಬಹುದು. ಇನ್ನು ಮುಂದಿನ ವಿಷಯಕ್ಕೆ ಹೋಗೋದಾದರೆ ಪೂರ್ವ ಭಾರತದಲ್ಲಿ ನಮಗೆ ಅಸ್ಸಾಂ ಮತ್ತು ಇನ್ನೊಂದು ಮಣಿಪುರ ಮತ್ತು ಇನ್ನೊಂದು ಒರಿಸ್ಸಾ ಈ ಮೂರು ಪ್ರಮುಖವಾಗಿರುವಂಥ ರಾಜ್ಯಗಳನ್ನು ನೋಡಬಹುದು. ಈ ಒರಿಸ್ಸಾದಲ್ಲಿ ಒಡಿಸಿ ಎನ್ನುವ ಶಾಸ್ತ್ರೀಯ ನೃತ್ಯವನ್ನು, ಮಣಿಪುರದಲ್ಲಿ ಮಣಿಪುರಿ ಎಂಬ ಶಾಸ್ತ್ರೀಯ ನೃತ್ಯವನ್ನು, ಅಸ್ಸಾಂನಲ್ಲಿ ಸತ್ರಿಯ ಎನ್ನುವ ಶಾಸ್ತ್ರೀಯ ನೃತ್ಯವನ್ನು ಇಲ್ಲಿ ನಾವು ನೋಡಬಹುದು. ಈ ಮೂರು ಪ್ರಕಾರಗಳು ಈ ಮೂರು ರಾಜ್ಯಗಳಲ್ಲಿ ಹುಟ್ಟನ್ನು ಪಡೆದು ತನ್ನ ಒಂದು ಸಾಮ್ರಾಜ್ಯತ್ವವನ್ನು ಸ್ಥಾಪಿಸಿ ಇಂದಿಗೂ ಹಾಸುವಕ್ಕಾಗಿ ಎಲ್ಲ ಜನ ಮನೆಗಳಲ್ಲೂ ಪ್ರಸರಿಸಿ ತನ್ನ ಒಂದು ಅಭ್ಯುದಯತೆಯನ್ನು ಪಡೆದುಕೊಂಡಿದೆ ಅಂತ ನಾವಿಲ್ಲಿ ನೋಡಬಹುದು. ಹಾಗೆ ಇನ್ನೊಂದು ಪ್ರಮುಖವಾಗಿರುವಂತಹ ನೃತ್ಯ ಪ್ರಕಾರ ಯಾವುದೆಂದರೆ ಕಥಕ್. ಇದು ಉತ್ತರ ಭಾರತದ ಪ್ರಮುಖ ರಾಜ್ಯಗಳಾಗಿರುವಂತಹ ಡೆಲ್ಲಿ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ ಈ ಮೂರು ರಾಜ್ಯಗಳಲ್ಲಿ ಬಹಳ ಅತ್ಯಂತ ವಿಶ್ವದಾದ್ಯಂತ ಮತ್ತು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂಥ ನೃತ್ಯ ಪ್ರಕಾರವಾಗಿದೆ. ಈ ನೃತ್ಯ ಪ್ರಕಾರಗಳಲ್ಲಿ ಎರಡು ಪ್ರಮುಖವಾಗಿರುವಂಥ ವಿಭಾಗಗಳನ್ನು ನೋಡಬಹುದು. ಒಂದು ಜೈಪುರ್ ಘರಾನ ಮತ್ತು ಇನ್ನೊಂದು ಲಕ್ನೋ ಘರಾನ ಎಂಬ ಎರಡು ವಿವಿಧವಾಗಿರುವ ಎರಡು ಪ್ರಮುಖವಾಗಿರುವಂತಹ ಘರಾನಗಳನ್ನು ನಾವಿಲ್ಲಿ ನೋಡಬಹುದು. ರಾಜಪೂತರಿಂದ ಬೆಳಕನ್ನು ಕಂಡು ಬೆಳವಣಿಗೆಯನ್ನು ಕಂಡು ತನ್ನ ಒಂದು ಸಾಮ್ರಾಜ್ಯತ್ವವನ್ನು ಪಡೆದಂತಹ ಪ್ರಕಾರವೇ ಜೈಪುರ್ ಘರಾನ. ಹಾಗೂ ಮುಸ್ಲಿಮರ ಒಂದು ಆಳ್ವಿಕೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಪಡೆದುಕೊಂಡು ಲಕ್ನೋವಿನಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಪ್ರಕಾರ ಲಕ್ನೋ ಘರಾನ. ಇದನ್ನು ಲಕ್ನವಿ ಘರಾನ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಇದು ಹಿಂದೂಸ್ತಾನಿಯ ಸಂಗೀತದ ಹಿನ್ನೆಲೆಯನ್ನು ಹೊಂದಿರುವಂತಹ ಈ ಒಂದು ನೃತ್ಯ ಪ್ರಕಾರವು ವೇಷಭೂಷಣಗಳಿಂದಲೂ ಕೂಡ ಬಹಳ ವಿಭಿನ್ನತೆಯನ್ನು ಹೊಂದಿದ್ದು ಈ ಕಲಾ ಪ್ರಕಾರವು ಉತ್ತರ ಭಾರತದಲ್ಲಿ ಈ ಮೂರು ರಾಜ್ಯಗಳಲ್ಲಿ ಬಹಳ ಪ್ರಮುಖವಾಗಿ ಪಸರಿಸಿ ತನ್ನ ಸಾಮ್ರಾಜ್ಯತ್ವವನ್ನು ಪಡೆದುಕೊಂಡಿದ್ದಾವೆ. ಹಾಗಾಗಿ ಈ ಎಂಟು ಶಾಸ್ತ್ರೀಯ ನೃತ್ಯಗಳು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ನಾಟ್ಯ ಎಂಬ ಒಂದೇ ವಿಷಯವಾಗಿದ್ದು ಭರತನಿಗೆ ಇದು ಕೊಡಲ್ಪಟ್ಟು ಭರತನಿಂದ ಅವನ ಶಿಷ್ಯರಿಗೆ ಹೇಳಲ್ಪಟ್ಟು ಶಿಷ್ಯರು ನಂತರ ಭೂಲೋಕಕ್ಕೆ ಬಂದು ಇದನ್ನು ಪಸರಿಸಿದಾಗ ಭಾರತದಾದ್ಯಂತ ಇದು ಪ್ರಚಾರತೆಯನ್ನು ಪಡೆದುಕೊಂಡು ಆಯಾ ಸ್ಥಳಗಳ ಭೌಗೋಳಿಕ ಅಂಶಗಳ ಹಿನ್ನೆಲೆ, ಆಚರಿಸುವಂಥ ಧಾರ್ಮಿಕ ಸಾಮಾಜಿಕ ಹಬ್ಬ ಹರಿದಿನಗಳ ಒಂದು ಹಿನ್ನೆಲೆಯಲ್ಲಿ ಈ ವಿಶಿಷ್ಟಾತ್ಮಕವಾಗಿರುವಂತಹ ವಿಭಿನ್ನತೆಯನ್ನು ಪಡೆದುಕೊಂಡು ಎಂಟು ಶಾಸ್ತ್ರೀಯ ನೃತ್ಯಗಳು ನಮ್ಮ ಭಾರತದಾದ್ಯಂತ ಪ್ರಚಾರತೆಯನ್ನು ಪಡೆದುಕೊಂಡು ಈಗ ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿರದೆ ವಿಶ್ವದಾದ್ಯಂತ ತಮ್ಮ ಸಾಮ್ರಾಜ್ಯತ್ವವನ್ನು ಸ್ಥಾಪಿಸಿ ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ಕೂಡ ಇದು ರಾರಾಜಿಸುತ್ತಿರುವುದು ನಮ್ಮೆಲ್ಲರಿಗೂ ಬಹಳ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯನ್ನು ತಂದುಕೊಡುವಂಥ ಒಂದು ವಿಷಯವಾಗಿದೆ. ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಈ ನಾಟ್ಯದ ಹುಟ್ಟುವಿನ ಬಗ್ಗೆ ನನಗೆ ನನ್ನ ಅಲ್ಪಜ್ಞಾನಕ್ಕೆ ತಿಳಿದ ಮಟ್ಟಿಗೆ ನನಗೆ ವಿಷಯವನ್ನು ನಾನು ಏನು ಪಡೆದುಕೊಂಡಿದ್ದೋ ಅದನ್ನು ತಮ್ಮ ಮುಂದೆ ನಾನು ಇಂದು ಅರಿಕೆ ಮಾಡಿಕೊಂಡಿದ್ದೀನಿ. ಈ ರೀತಿಯ ವಿಷಯವನ್ನು ತಮ್ಮ ಮುಂದೆ ಅರಿಕೆ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಮೈಸೂರು ವಿಶ್ವವಿದ್ಯಾನಿಲಯದ ರೇಡಿಯೋ ಮಾನಸ 89.6 FM ಇವರಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಈ ನೃತ್ಯ ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲು ಆಗಾಗ ತಮ್ಮಲ್ಲಿ ಆಗಮಿಸುತ್ತಿರುತ್ತೇನೆ ಎಂಬ ಮನದ ಭರವಸೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.
ಆತ್ಮೀಯ ಕೇಳುಗರೆ, ಈ ಕಾರ್ಯಕ್ರಮವು ರೇಡಿಯೋ ಮಾನಸ 89.6 FM ಮೂಡಿಬಂದಿತ್ತು. ಸದಾ ಕೇಳ್ತಾ ಇರಿ ರೇಡಿಯೋ ಮಾನಸ. ಇದು ಕನಸುಗಳ ದಿಟ್ಟ ಹೆಜ್ಜೆ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.